ಪ್ರಿಯ ಬಾನುಲಿ ಶ್ರೋತೃಗಳೇ, ಟ್ರಾನ್ಸ್‌ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ದೈವಾನ್ವೇಷಣೆ.
ಒಲಮೆಯ ಶ್ರೋತೃ ಬಾಂಧವರೇ, ಈಗ ಪ್ರಸಾರವಾಗುವ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ನಿಮ್ಮನ್ನು ಹೃತ್ಪೂರ್ವಕವಾಗಿ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಆಮಂತ್ರಿಸುತ್ತೇವೆ. ಶ್ರೋತೃಗಳೇ, ನಿಮ್ಮ ಉತ್ತೇಜನಕರವಾದ ಪತ್ರ, ಇಮೇಲ್ ಹಾಗೂ ದೂರವಾಣಿ ಕರೆಗಳಿಗಾಗಿ ನಾವು ಚಿರಋಣಿಗಳಾಗಿದ್ದೇವೆ. ಈ ದಿನವೂ ಸಹ ನಮ್ಮ ಕಾರ್ಯಕ್ರಮವನ್ನು ಆಲಿಸಿ ಪತ್ರ ಬರೆಯಿರಿ. ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ಕೈಕೊಂಡು ನಡೆಯುವಂತವರು ಧನ್ಯರೆಂದು ಸತ್ಯವೇದವು ತಿಳಿಸುತ್ತದೆ. ಆದ್ದರಿಂದ ಪ್ರಿಯರೇ, ನೀವು ಶ್ರದ್ಧೆಯಿಂದ ದೇವರ ಸಂದೇಶವನ್ನು ಆಲಿಸಿ ದೈವಾಶೀರ್ವಾದವನ್ನು ಪಡೆಯಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸುವ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಲು ಮರೆಯದಿರಿ. ಬನ್ನಿ ಪ್ರಿಯರೇ, ಆಲಿಸಿರಿ ದೈವಾನ್ವೇಷಣೆ ಕಾರ್ಯಕ್ರಮವನ್ನು.
ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಸರ್ವಶಕ್ತನು ನಮ್ಮ ಒಡೆಯನು ನಮಗೋಸ್ಕರ ಚಿಂತಿಸುವಂತಹ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಭಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕಗಳ ಒಡೆಯನೆ, ಎಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣನೇ, ಸ್ತುತಿ ಘನಮಾನ ಮಹಿಮೆಗಳ ಮಧ್ಯದಲ್ಲಿ ವಾಸ ಮಾಡುವ ಆತನೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಅಪ್ಪ, ನಿನ್ನನ್ನೇ ಘನಪಡಿಸುತ್ತೇವೆ. ನಮ್ಮ ಜೀವಿತದಲ್ಲೂ ದೇವ ನಿನ್ನ ಆಶೀರ್ವಾದ ನಿನ್ನ ಕೃಪೆ ನಡೆಸಬೇಕೇ ಬೇಕಪ್ಪ. ಆದುದರಿಂದಲೇ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನೀನೇ ನಮ್ಮನ್ನು ನಡೆಸು, ನೀನೇ ನಮ್ಮನ್ನು ಬಲಪಡಿಸು. ನಾವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳ ಮೂಲಕ ನಿನಗೆ ಮಹಿಮೆ ಆಗಬೇಕು. ನಮ್ಮ ಜೀವಿತದ ಮೂಲಕ ಅನೇಕರಿಗೆ ಆಶೀರ್ವಾದವಾಗಬೇಕು. ಆರೇಕರ್ತ, ನೀ ನಮ್ಮನ್ನು ಉಪಯೋಗಿಸಿಕೋ. ನಮ್ಮಲ್ಲಿರುವಂತಹ ಎಲ್ಲ ಬಲಹೀನತೆಗಳಲ್ಲಿ ದೇವ ನೀನೇ ನಮ್ಮನ್ನು ಬಲಪಡಿಸು. ನಾವೆಲ್ಲರೂ ನಿನ್ನವರಾಗಿ ಜೀವಿಸುತ್ತ ಒಂದು ದಿವಸ ನಾವೆಲ್ಲರೂ ನಿನ್ನ ಮಹಿಮೆಯಲ್ಲಿ ಕಂಡುಬರಲು ಕೃಪೆ ತೋರಿಸು. ಘನಮಾನ ಮಹಿಮೆ ಪ್ರಭಾವಗಳು ನಿನಗೆ ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್.
ಜಯ ತೊಡುವವರೇ ಮಹೋನ್ನತರು, ಜಯ ಗಳಿಸುವುದೇ ಉನ್ನತರು,
ಜಯ ಕೊಡುವವರೇ ಮಹೋನ್ನತರು, ಜಯ ಗಳಿಸುವುದೇ ಉನ್ನತರು.
ಮೊದಲ ಪ್ರೀತಿ ಕಳಕೊಂಡವರೇ, ಪಾಪಿ ಎಂದರಿತು ಮನ ತಿರುಗು, ಪ್ರಾರಂಭ ವೀರನಾಗಿತ್ತಂತೆ, ಅಂತ್ಯದಲ್ಲಿ ಅಲಂಕಾರ ಕಾಣ ಮಾಡು. ಜಯವಂತ ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯ.
ಜಯವಂತ ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯ.
ಜಯ ಕೊಡುವವರೇ ಮಹೋನ್ನತರು, ಜಯ ಗಳಿಸುವುದೇ ಉನ್ನತರು. ಜಯ ಕೊಡುವವರೇ ಮಹೋನ್ನತರು, ಜಯ ಗಳಿಸುವುದೇ ಉನ್ನತರು. ಸತ್ತು ಎದ್ದವರನ್ನು ಪ್ರೀತಿ ತೋರು, ಅಣಜಿಯಂತ ಬೀಳಾಮನು ಎಂಬುವವರು, ಬೆಟ್ಟದಂತೆ ನಿಂತು ಜಯಗಳು. ಜಯವಂತನು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯ.
ಜಯವಂತನು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯ.
ಜಯ ಕೊಡುವವನೇ ಮಹೋನ್ನತರು, ಜಯ ಗಳಿಸುವುದೇ ಉನ್ನತರು. ಜಯ ಕೊಡುವವರೇ ಮಹೋನ್ನತರು, ಜಯ ಗಳಿಸುವುದೇ ಉನ್ನತರು.
ಬೆಳಳಂತೆ ನಾಶವಾಗಿ ಯಾತನೆ ಎಂಬ ಮಂಚದಲ್ಲಿ ಯೇಸುವಿನ ರಕ್ತದಲ್ಲಿ ಶುದ್ಧವಾಗಿ ಮಹಾನಂದವನ್ನು ಪಡೆದುಕೋ. ಜಯ ಭಕ್ತರು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯಾ.
ಜಯ ಭಕ್ತರು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯಾ.
ಜಯ ಕೊಡುವವರೇ ಮೌನತರು, ಜಯ ಗಳಿಸುವುದೇ ಉನ್ನತವು. ಜಯ ಕೊಡುವವರೇ ಮಹೋನತನು, ಜಯ ಗಳಿಸುವುದೇ ಉನ್ನತವು.
ನನಾತ್ಮಿಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ನೀವೆಲ್ಲರೂ ನಿಮ್ಮ ನಿಮ್ಮ ಸತ್ಯವೇದ ಪೆನ್ ಪುಸ್ತಕದೊಂದಿಗೆ ಸಿದ್ದರಾಗಿದ್ದರಲ್ಲವೇ? ಹಾಗಾದರೆ ಪ್ರಿಯರು ಬನ್ನಿರಿ, ಈ ದಿವಸದಲ್ಲೂ ದೇವರು ನಮಗೇನು ಬೋಧಿಸುತ್ತಾನೋ ಅದನ್ನು ಆಲಿಸಿ ಧ್ಯಾನಿಸಿ ಆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಮೀಕಾ ಪ್ರವಾದನ ಗ್ರಂಥದ 3:6-12 ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾಗಿರುವ ಅನೇಕ ಎಚ್ಚರಿಕೆ ಮಾತುಗಳು, ಅನೇಕ ಆಶೀರ್ವಾದಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಇದೆಲ್ಲ ದೇವರ ಮಹಾಕೃಪೆಯಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಅನಾತ್ಮಿಕ ಸಹೋದರ ಸಹೋದರಿಯರೇ, ಧ್ಯಾನ ಮಾಡುವ ಮುಂಚಿತವಾಗಿ ಈ ವಾರದ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಲಿದ್ದೇನೆ. ಈ ವಾರದ ಪ್ರಶ್ನೆಯನ್ನು ಬರೆದುಕೊಳ್ಳಲು ನೀವು ನಿಮ್ಮ ಪೆನ್ ಪುಸ್ತಕದೊಂದಿಗೆ ಸಿದ್ದರಾಗಿದ್ದಿರಲ್ಲವೇ? ಹಾಗಾದರೆ ಬರೆದುಕೊಳ್ಳಿರಿ. ಮೀಕಾ ಪ್ರವಾದನೆ ಗ್ರಂಥದ 3 ಸರ್ವಶಕ್ತನಾದ ದೇವರು ಪ್ರವಾದಿಗಳನ್ನು ಯಾಕೆ ಖಂಡಿಸುತ್ತಾನೆ? ಮೀಕಾ ಪ್ರವಾದನ ಗ್ರಂಥದ 3 ಸರ್ವಶಕ್ತನಾದ ದೇವರು ಪ್ರವಾದಿಗಳನ್ನು ಯಾಕೆ ಖಂಡಿಸುತ್ತಾನೆ? ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ಈ ಪ್ರಶ್ನೆಯನ್ನು ಬರೆದುಕೊಂಡಿದ್ದಿರಲ್ವೇ? ದಯಮಾಡಿ ಈ ಪ್ರಶ್ನೆಗೆ ಉತ್ತರಿಸಬೇಕೆಂಬುದಾಗಿ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೀವು ಪತ್ರ ಬರೆಯುವಾಗ ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿರುವುದಾದರೆ ತಿಳಿಸಲು ಮರೆಯದಿರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ನಿಮ್ಮ ಪತ್ರಕ್ಕೆ ನಾವು ಉತ್ತರಿಸುತ್ತೇವೆ. ನೀವು ಯಾವಾಗಲೂ ಸಂತೋಷ ಸಮಾಧಾನದಿಂದಿರಬೇಕೆಂಬುದೇ ನಮ್ಮ ಅನುದಿನದ ಪ್ರಾರ್ಥನೆಯಾಗಿದೆ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಿಸಲಿದ್ದಾನೆ. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಮೀಕಾ ಪ್ರವಾದನ ಗ್ರಂಥದ 4:1 ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರೆಸೋಣ. ಮುಂದೆ ಮುಂದೆ ನಾವು ಧ್ಯಾನ ಮಾಡುವಂತಹ ಎಲ್ಲ ಹಂತಗಳಲ್ಲಿ ದೇವರನ್ನು ಆತ್ಕೊಳ್ಳೋಣ. 4 ಪೀಠಿಕ ಭಾಗದಲ್ಲಿ ಹೀಗೆ ನಾವು ಓದುತ್ತೇವೆ, ಅದೇನೆಂದರೆ ಚಿಯೋನಿನ ಮುಂದಿನ ಪ್ರಖ್ಯಾತಿ ಎಂಬುದಾಗಿ. ಪ್ರಿಯರೇ, ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಮೀಕಾ ಪ್ರವಾದನೆ ಗ್ರಂಥದ 4-5 ಅನೇಕ ವಾಗ್ದಾನಗಳನ್ನು ಕೊಡುತ್ತಾನೆ. ಮೀಕಾ ಪ್ರವಾದನ ಗ್ರಂಥದಲ್ಲಿ ಯಹೂದದ ಆರಂಭ ಹಾಗೂ ಕೊನೆಯವರೆಗೆ ತಿಳಿಸಿರುವಂತಹ ಸಂಗತಿಗಳ ಕುರಿತು ನಾವು ತಿಳಿಕೊಳ್ಳುತ್ತೇವೆ. ಈ ಪ್ರವಾದನ ಗ್ರಂಥವು ಯಹೂದದ ಕತ್ತಲೆಯ ಸಮಯದೊಂದಿಗೆ ಪ್ರಾರಂಭವಾಗುತ್ತದೆ. ಪ್ರಾರಂಭದ 3 ಅವರ ಮೇಲೆ ಬಂದ ನ್ಯಾಯತೀರ್ಪಿನ ಕುರಿತು ನಾವು ತಿಳಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ದೇವರ ಕುರಿತು ನಿನ್ನಂತೆ ಇರುವ ದೇವರು ಯಾರು ಎಂಬುದಾಗಿ ನಾವು ತಿಳಿಕೊಂಡಿದ್ದೇವೆ. ಅವರಿಗೆ ಕತ್ತಲೆಯ ಸಮಯವಾದರೂ ಅವರಿಗೆ ಆಶಾ ಕಿರಣವು ಕಂಡಿತು. ಆದರೆ ಈ 4 ದೇವರ ವಾಗ್ದಾನಗಳ ಕುರಿತು ನಾವು ತಿಳಿಕೊಳ್ಳುತ್ತೇವೆ. ಅದೇ ವಾಗ್ದಾನಗಳ ಕುರಿತು 5 ಮುಂದುವರಿಯುತ್ತದೆ. ಆದರೂ ಪ್ರಿಯರೇ, ಈ 4 ಸರ್ವಶಕ್ತನಾದ ದೇವರ ನ್ಯಾಯ ತೀರ್ಪಿನ ಕುರಿತು ಸ್ವಲ್ಪ ಮಟ್ಟಿಗೆ ತಿಳಿಕೊಳ್ಳುತ್ತೇವೆ. ಆದರೂ ಯಹೂದ್ಯರಿಗೆ ಬೆಳಕು ಕಂಡಿತು. ಅವರ ಮೇಲೆ ಕವಿದಿದ್ದ ಮೊಳವು ನಿಧಾನವಾಗಿ ಸರಿಯುತ್ತಿದೆ ಹಾಗೂ ಅವರಿಗೆ ಆಶಾ ಕಿರಣವು ಕಾಣಬರುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ಮೇಘಪ್ರವಾದನೆ ಗ್ರಂಥ 4ನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಹೀಗೊದುತ್ತೇವೆ. ಚಿಯೋನಿನ ಮುಂದಿನ ಪ್ರಖ್ಯಾತಿ. ಅಂತ್ಯಕಾಲದಲ್ಲಿ ಯಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಈ ಒಂದು ಹೇಳಿಕೆಯು ನಮಗೆ ಚಿರಪರಿಚಯ ಇರುವಂತಹ ವಚನ ಭಾಗವಾಗಿದೆ. ಈ ರೀತಿಯಾದಂಥ ವಚನಗಳ ಕುರಿತು ನಾವು ಯೆಶಾಯ ಪ್ರವಾದನ ಗ್ರಂಥದ 2ನೇ ಅಧ್ಯಾಯದಲ್ಲಿ ನಾವು ಓದಿಕೊಂಡಿದ್ದೇವೆ. ಪ್ರವಾದಿಗಳಾದ ಮೀಕನು ಹಾಗೂ ಯೆಶಾಯನು ಸಮಕಾಲೀನವರು. ಆದುದರಿಂದ ಯೆಶಾಯನು ಬರೆದದನು ಮೇಕನು ಕೂಡ ಬರೆಯುತ್ತಾ ಇದ್ದಾನೆ. ಅವರು ಬರೆದಿರುವಂತಹ ವಿಷಯ ಏನೇ ಇರಲಿ, ಇದೆಲ್ಲವನ್ನು ಬರೆಸಿರುವಂತನು ಪವಿತ್ರಾತ್ಮನಲ್ಲವೇ? ಪವಿತ್ರಾತ್ಮನು ಏನು ಹೇಳಬೇಕು ಎಂಬುದಾಗಿ ಅಂದುಕೊಂಡ ವಿಷಯವನ್ನು ಪ್ರವಾದಿಯಾದ ಯೆಶಾಯನ ಮೂಲಕ ಹಾಗೂ ಮೇಕನ ಮೂಲಕ ಬರೆಸುತ್ತಾ ಇದ್ದಾನೆ. ಈ ವಿಷಯವನ್ನು ಪದೇ ಪದೇ ಯಾಕೆ ಬರೆಯಬೇಕಾಗಿತ್ತು ಅಂದರೆ, ಪ್ರಿಯರೇ, ಬರೆದಿರುವಂತಹ ವಿಷಯ ಅದು ಪ್ರಾಮುಖ್ಯವಾಗಿದೆ, ಅದಕ್ಕಾಗಿ ಪದೇ ಪದೇ ಬರೆಯಲಾಯಿತು. ಆದುದರಿಂದ ಅದನ್ನು ಓದುವ ನಾವು, ಧ್ಯಾನ ಮಾಡುವ ನಾವು ಬಹಳ ಆಸಕ್ತಿಯಿಂದ ನಾವು ಧ್ಯಾನ ಮಾಡಬೇಕು. 4ನೇ ಅಧ್ಯಾಯದ ಮೊದಲನೇ ವಚನವು ಮುಂದೆ ನಡೆಯಲಿರುವಂತಹ ಸಂಗತಿಗಳ ಕುರಿತು ಪ್ರಸ್ತಾಪಿಸುತ್ತವೆ. ಅಂದರೆ ಈ ಹೇಳಿಕೆಯು 3ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಬರೆಯುವಂತಹ ವಿಷಯಕ್ಕೆ ಹೋಲಿಕೆಯಾಗಿದೆ ಅಥವಾ ಸಂಬಂಧಪಟ್ಟದಾಗಿದೆ. ಈ 4ನೇ ಅಧ್ಯಾಯದಲ್ಲಿಯೂ ಇದೇ ಸಂಗತಿಗಳು ಮುಂದುವರಿಯುತ್ತವೆ. ಮೀಕಪ್ರವಾದನ ಗ್ರಂಥ 3ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಹೀಗಿರಲು ನಿಮ್ಮ ದೆಸೆಯಿಂದ ಚೆಯೋನ್ ಪಟ್ಟಣವು ಹೊಲದಂತೆ ಗೆಯ್ಯಲ್ಪಡುವುದು, ಯೆರೂಸಲೇಮು ಹಾಳು ದಿಬ್ಬೆಗಳಾಗುವುದು, ಯಹೋವನ ಆಲಯದ ಪರ್ವತವು ಕಾಡು ಗುಡ್ಡಗಳಂತಾಗುವುದು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿ, ಪ್ರವಾದಿಯಾದ ಮೀಕನು ಈ 4ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಹೀಗೆ ಪ್ರಾರಂಭಿಸುತ್ತಾನೆ, ಅದನೆಂದರೆ ಅಂತ್ಯಕಾಲದಲ್ಲಿ ಎಂಬುದಾಗಿ. ಇಲ್ಲಿ ಪ್ರವಾದಿಯಾದ ಮೀಕನು ಯೆರೂಸಲೇಮು ನೆಬುಕದ್ನೆಚ್ಚರನಿಂದಲೂ ರೋಮಾಯರಿಂದಲೂ ನಾಶವಾದ ಸಂಗತಿಗಿಂತಲೂ ಹೆಚ್ಚಾದ ನಾಶನವು ಅದು ಕಾಣಬೇಕಾಗುತ್ತದೆ ಎಂಬ ವಿಷಯದ ಕುರಿತು ಇಲ್ಲಿ ಪ್ರಸ್ತಾಪಿಸುತ್ತಿದ್ದಾನೆ. ಅಂತ್ಯಕಾಲ ಎಂಬುದಾಗಿ ಹೇಳುವಾಗ ಅದರಲ್ಲಿ ಅರ್ಥವೂ ಅಡಕವಾಗಿದೆ. ಯೇಸುಕ್ರಿಸ್ತನು ಅದನ್ನು ಮಹಾಸಂಕಟ ಕಾಲವೆಂಬುದಾಗಿ ಕರೆಯುತ್ತಾನೆ. ಆ ಮಹಾಸಂಕಟ ಕಾಲವಾದ ನಂತರ ಯೇಸುಕ್ರಿಸ್ತನು ಈ ಭೂಮಿಗೆ ಬರುತ್ತಾನೆ. ಅಂದರೆ ಆತನು ಬರುವುದರ ಮೂಲಕ ಅಂತ್ಯಕಾಲಕ್ಕೆ ಅಥವಾ ಮಹಾಸಂಕಟ ಕಾಲಕ್ಕೆ ತೆರೆ ಬೀಳುತ್ತದೆ. ನಂತರ ಯೇಸುಕ್ರಿಸ್ತನು ಈ ಭೂಮಿ ಮೇಲೆ ತನ್ನ ನೀತಿಯ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಅಂತ್ಯಕಾಲದಲ್ಲಿ ಮಹಾಸಂಕಟವಿರುತ್ತದೆ. ಇದರ ಕುರಿತು ನಾವು ಸತ್ಯವೇದದಲ್ಲಿ ಪದೇ ಪದೇ ಓದುತ್ತೇವೆ. ಇಲ್ಲಿ ಮೀಕನು ಅಂತ್ಯಕಾಲದಲ್ಲಿ ಎಂಬುದಾಗಿ ಹೇಳುವಾಗ ಮುಂದೆ ನಡೆಯಿರುವಂತಹ ಘಟನೆಗಳ ಕುರಿತು ಪ್ರಸ್ತಾಪಿಸುತ್ತಾನೆ. ಇಸ್ರಾಯೇಲರ ಮೇಲೆ ಈಗ ಕತ್ತಲೆಯು ಕವಿದಿದೆ, ಆದರೆ ಮುಂದೆ ಮುಂದೆ ಅವರಿಗೆ ಬೆಳಕು ಕಾಣಲಿದೆ. ಪ್ರಿಯರ ಎಲ್ಲಾ ಸಂಗತಿಗಳು ನಮ್ಮೆಲ್ಲರಿಗೂ ಅನ್ವಯವಾಗುತ್ತದೆ. ಒಂದು ವೇಳೆ ರಾತ್ರಿ ವೇಳೆಯಲ್ಲಿ ನಾವು ಒಂದು ತೆರೆದ ಬಾವಿಯ ಒಳಗೆ ಹೋಗಿ ಮೇಲೆ ನೋಡುವುದಾದರೆ ಕೇವಲ ನಕ್ಷತ್ರಗಳನ್ನು ಮಾತ್ರ ಕಾಣುತ್ತೇವೆ. ಅದೇ ರೀತಿಯಲ್ಲಿ ಈಗ ಇಸ್ರಾಯೇಲರು ಕತ್ತಲೆಯಲ್ಲಿದ್ದಾರೆ, ಆದರೆ ಮುಂದೆ ಅವರಿಗೆ ಬೆಳಕು ಕಾಣಲಿದೆ. ಅಂತ್ಯಕಾಲದಲ್ಲಿ ಯಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದೆಂಬುದಾಗಿ ಈಗಾಗಲೇ ನಾವು ಓದಿಕೊಂಡಿದ್ದೇವೆ. ಪ್ರಿಯರೇ, ಗುಡ್ಡ ಬೆಟ್ಟಗಳ ಕುರಿತು ಪ್ರವಾದಿಯಾದ ದಾನಿಯೇಲನು 2ನೇ ಅಧ್ಯಾಯ 34 ಹಾಗೂ 35ನೇ ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ ಬಂಗಾರಗಳೆಲ್ಲವೂ ಪಡಿಪಡಿಯಾಗಿ ಸುಗಿಯ ಕಣಗಳ ಹೊಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ಬಂಡೆ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಇಲ್ಲಿ ದಾನಿಯಲನ್ನು ತಿಳಿಸುವಂತಹ ಬಂಡೆಯು ಅದು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಆದರೆ ಇಲ್ಲಿ ದಾನಿಯಲನು ಯೇಸು ಕ್ರಿಸ್ತನು ಮುಂದೆ ಸ್ಥಾಪಿಸಲಿರುವ ನೀತಿಯ ರಾಜ್ಯದ ಕುರಿತು ಪ್ರಸ್ತಾಪಿಸುತ್ತಿದ್ದಾನೆ. ಪ್ರಿಯರೇ, ಇದು ಆಧ್ಯಾತ್ಮಿಕ ವಿಷಯವಾಗಿದೆ. ಇಲ್ಲಿ ಬರೆದಿರುವಂತಹ ಆಧ್ಯಾತ್ಮಿಕ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ಒಂದು ವೇಳೆ ದೇವರಾತ್ಮನ ಸಹಾಯವಿಲ್ಲದೆ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯಾಸ ಪಡುವುದಾದರೆ ಅದರಿಂದ ಯಾವ ಪ್ರಯೋಜನವಿಲ್ಲ. ಯೆರೂಸಲೇಮ್ ಎತ್ತರವಾದಂತಹ ಪ್ರದೇಶದಲ್ಲಿ ಕಟ್ಟಲಾಗಿದೆ. ಅದನ್ನು ದೇವರ ವಾಕ್ಯವು ದೃಢಪಡಿಸುತ್ತದೆ. ಹಾಗೂ ಅದನ್ನು ಇಂದು ನಾವು ಕಾಣುವುದಾದರೆ ಅದು ನಮಗೆ ಖಚಿತಪಡಿಸುತ್ತದೆ. ಇಲ್ಲಿ ಪ್ರವಾದಿಯಾದ ಮೀಕನು ಯೆರೂಸಲೇಮಿನ ಕುರಿತು ಬರೀತಾನೆ. ಒಂದು ದಿನ ಯೇಸು ಕ್ರಿಸ್ತನು ಸ್ಥಾಪಿಸಲಿರುವಂತಹ ನೀತಿಯ ರಾಜ್ಯದ ಪ್ರಾರಂಭದ ಸ್ಥಳವು ಇದೇ ಆಗಿರಬಹುದು. ಅಂದರೆ ಪ್ರಿಯರೇ, ಮುಖ್ಯ ಸ್ಥಳವು ಅದೇ ಆಗಿರುತ್ತದೆ. ಮೀಕ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವು ಎಂಬುದಾಗಿ ಓದಿಕೊಂಡಿದ್ದೇವೆ. ಕರ್ತನ ಪ್ರಿಯರಾದವರೇ, ಇಲ್ಲಿ ನಾವು ಪ್ರವಾಹಗಳಂತೆ ಜನರು ಬರುವರು ಎಂಬುದಾಗಿ ಓದಿಕೊಂಡಿದ್ದೇವಲ್ಲವೇ. ಇದನ್ನು ಬರೆದಿರುವಂತಹ ಕಾಲಕ್ಕೆ ಜನರಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ ಎಂಬುದಾಗಿ ಮೇಘನು ಬರೆಯುತ್ತಿದ್ದಾನೆ. ಆದರೆ ಒಂದು ವಿಷಯವನ್ನು ನಾವು ಮರೆಯಬಾರದು. ಅದೇನೆಂದರೆ, ಈ ಎಲ್ಲ ವಿಷಯಗಳು ಮೇಘನ ಕಾಲದಲ್ಲಿಯಾಗಲಿ ಅಥವಾ ನಮ್ಮ ಕಾಲದಲ್ಲಿಯಾಗಲಿ ನೆರವೇರುವುದಿಲ್ಲ. ಆದರೆ ಯೇಸುಕ್ರಿಸ್ತನು ಎರಡನೇ ಸಾರಿ ಬರುವಾಗ ಈ ಎಲ್ಲ ವಿಷಯಗಳು ಹಾಗೂ ಪ್ರವಾದನೆಗಳು ನೆರವೇರುತ್ತವೆ. 2ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಹೊರಟು ಬಂದ ಬಹು ದೇಶಗಳವರು ಬನ್ನಿರಿ, ಯಹೋವನ ಪರ್ವತಕ್ಕೆ, ಯಾಕೋಬಿರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಗಳಲ್ಲಿ ನಡೆಯುವೆಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯಹೋವನ ವಾಕ್ಯವು ಹೊರಡುವು ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಈ ವಚನ ಹಾಗೂ ದೇವರ ವಾಕ್ಯದಲ್ಲಿ ಬರೆದಿರುವಂತಹ ಪ್ರವಾದನೆಗಳು ಯಹೋದ್ಯರು ತಮ್ಮ ದೇಶಕ್ಕೆ ಹಿಂದಿರುಗಿ ಬರುವಂತಹ ವಿಷಯವು ಇನ್ನೂ ನೆರವೇರಲ್ಲ ಎಂಬುದಾಗಿ ತಿಳಿಸುತ್ತವೆ. ಇಂದು ಜನರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಯಾರೂ ಕೂಡ ಯೆರೂಸಲೇಮಿಗೆ ಹೋಗುವುದಿಲ್ಲ, ಹಾಗೂ ದೇವರ ವಾಕ್ಯವು ಯೆರೂಸಲೇಮಿನಿಂದ ಸಾರಲಾಗುವುದೂ ಇಲ್ಲ. ಒಂದು ಕಾಲದಲ್ಲಿ ಯೆರೂಸಲೇಮಿನಿಂದ ದೇವರ ವಾಕ್ಯವನ್ನು ಸಾರುವಂತಹ ಅನೇಕ ಯೋಧರನ್ನು ಕೊಂದುಬಿಟ್ಟರು. ಯೇಸು ಕ್ರಿಸ್ತನನ್ನು ಬೇರೆಯವರಿಗೆ ಪರಿಚಯ ಮಾಡಿದಂತಹ ಅನೇಕರನ್ನು ಬಾಧಿಸಿದರು. ಆದರೆ ಇಂದು ದೇವರ ವಾಕ್ಯವು ಯೆರೂಸಲೇಮಿನಿಂದ ಸಾರಲಾಗುತ್ತಿಲ್ಲ. ಈಗ ನಡೆಯುವಂತಹ ಅನೇಕ ಘಟನೆಗಳನ್ನು ನಾವು ಗಮನಿಸುವಾಗ ಒಂದು ಕಾಲದಲ್ಲಿ ಹೇಳಿದಂತಹ ಪ್ರವಾದಿಗಳು ನೆರವೇರುತ್ತಾ ಬಂದಿವೆ. ಅಂದರೆ ಪ್ರಿಯರೇ, ಇದರ ಮೂಲಕ ನಾವು ತಿಳಿಕೊಳ್ಳುವುದೇನೆಂದರೆ ಅಂತ್ಯಕಾಲವು ಸಮೀಪವಾಯಿತು ಎಂಬುದಾಗಿ. ಕೆಲವರು ಯೇಸುಕ್ರಿಸ್ತನು ಇಂತಹ ದಿವಸದಲ್ಲಿ ಬರುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಯೇಸುಕ್ರಿಸ್ತನ ಎರಡನೇ ಬರೋಣದ ಸಮಯವು ಯಾರಿಗೂ ಗೊತ್ತಿಲ್ಲ. ಆದರೆ ಪ್ರಿಯರೇ, ಒಂದು ವಿಷಯವನ್ನು ನಾವು ಅರಿಯಬೇಕು. ಅದೇನೆಂದರೆ ಯೇಸುಕ್ರಿಸ್ತನ ಬರೋಣವು ಬಹಳ ಸಮೀಪವಾಯಿತು. ಆದ್ದರಿಂದ ನಮ್ಮ ನಮ್ಮ ಆತ್ಮಿಕ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ. ದೇವರ ವಾಕ್ಯವು ಕೂಡ ಯೇಸುಕ್ರಿಸ್ತನ ಎರಡನೇ ಬರೋಣದ ಕುರಿತು ಖಚಿತವಾದಂತಹ ವಿವರಣೆ ಕುರಿತು ತಿಳಿಸುವುದಿಲ್ಲ. ಇನ್ನು ಯೆರೂಸಲೇಮಿನಿಂದ ದೇವರ ವಾಕ್ಯವು ಸಾರಲಾಗುತ್ತಿಲ್ಲ ಅಥವಾ ಯಾವ ಸತ್ಯವೇದವೂ ಕೂಡ ಇಲ್ಲಿ ಮುದ್ರಣವಾಗುತ್ತಿಲ್ಲ. ಯಾರು ಕೂಡ ಅಲ್ಲಿಂದ ಸತ್ಯವೇದವನ್ನು ಯಾರಿಗೂ ವಿತರಿಸುತ್ತಿಲ್ಲ. ಪ್ರವಾದಿಯ ಮೀಕನು ಹೇಳಿದಾಗೆ ದೇವರ ವಾಕ್ಯವು ಯೆರೂಸಲೇಮಿನಿಂದ ಸಾರಲಾಗುತ್ತಿಲ್ಲ. ಆದರೆ ಪ್ರಿಯರೇ, ಈ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂತಹ ಈ ಪ್ರವಾದನೆಯು ಯೇಸುಕ್ರಿಸ್ತನು ಒಂದು ದಿವಸ ತನ್ನ ನೀತಿಯ ರಾಜ್ಯವನ್ನು ಸ್ಥಾಪಿಸುವಾಗ ಅದು ನೆರವೇರುತ್ತದೆ ಎಂಬುದಾಗಿ ತಿಳಿಸುತ್ತದೆ. ಒಂದು ಕಾಲಕ್ಕೆ ಯೆರೂಸಲೇಮು ಲೋಕದ ಎಲ್ಲ ಮುಖ್ಯ ಮುಖ್ಯ ಪಟ್ಟಣಗಳಿಗೆ ಇದು ಹೆಸರುವಾಸಿಯಾದಂತಹ ಪಟ್ಟಣವಾಗಿತ್ತು. ಅದರ ಕುರಿತು ನಾವು ಈಗಾಗಲೇ ಯೇಸುಕ್ರಿಸ್ತನು ಹೇಳಿದಂತಹ ಸಂಗತಿಗಳ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಮೀಕ ಪ್ರವಾದನೆ ಗ್ರಂಥ 4:3 ವಚನವನ್ನು ಓದುವಾಗ, ಆತನು ಬಹುರಾಷ್ಟ್ರದವರ ವ್ಯಾಜ್ಯಗಳನ್ನು ವಿಚಾರಿಸುವನು, ಪ್ರಬಲ ಜನಾಂಗಗಳಿಗೆ ನ್ಯಾಯ ತೀರಿಸುವನು, ಅವರು ತಮ್ಮ ಕತ್ತಿಗಳನ್ನು ಕೊಲುಮೆಗೆ ಹಾಕಿ ಗುಳಗಳನ್ನಾಗಿಯೂ ಭರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯ ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ಆತನು ಬಹುರಾಷ್ಟ್ರದವರ ನ್ಯಾಯ ತೀರಿಸುವನೆಂಬುದಾಗಿ ಓದಿಕೊಂಡಿದ್ದೇವೆ. ಇಲ್ಲಿ ಮತ್ತೆ ಯೇಸುಕ್ರಿಸ್ತನ ಕುರಿತು ತಿಳಿಸಲಾಗಿದೆ. ಯೇಸುಕ್ರಿಸ್ತನು ಒಂದು ದಿನ ಈ ಲೋಕಕ್ಕೆ ಬಂದು ಎಲ್ಲರಿಗೂ ನ್ಯಾಯ ತೀರಿಸುತ್ತಾನೆ ಹಾಗೂ ತನ್ನ ನೀತಿಯ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೊತ್ತುಕೊಂಡು ಯೇಸುಕ್ರಿಸ್ತನ ಬಳಿಗೆ ಬಂದು ನ್ಯಾಯ ತೀರ್ಪಿಗಾಗಿ ಬೇಡಿಕೊಳ್ಳುತ್ತಾರೆ. 4:3 ತಿಳಿಸಿರುವಂತಹ ವಿಷಯವು ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರುವವರೆಗೆ ನೆರವೇರುವುದಿಲ್ಲ. 3 ಪ್ರಬಲ ಜನಾಂಗಗಳಿಗೆ ನ್ಯಾಯ ತೀರಿಸುವನು, ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗಳನ್ನಾಗಿಯೂ ಭರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರೆಂಬುದಾಗಿ ಓದಿಕೊಂಡಿದ್ದೇವೆ. ಕರ್ತನ ಪ್ರಿಯರಾದವರೇ, ದಮಡಿ ಗಮನಿಸಿ, ಪ್ರತಿ ದೇಶವು ಅನೇಕ ಸಮಸ್ಯೆಗಳಿಂದ ಕೂಡಿದೆ. ಒಬ್ಬರು ಮತ್ತೊಬ್ಬರ ಮೇಲೆ ಕಾದಾಡುತ್ತಿದ್ದಾರೆ. 3 ಸಮಾಧಾನ ಪ್ರಭುವಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವವರಿಗೆ ಇಂತಹ ಸಂಗತಿಗಳು ನಡೆಯುತ್ತಲೇ ಇರುತ್ತವೆ ಹಾಗೂ ದೇವರ ವಾಕ್ಯದಲ್ಲಿ ತಿಳಿಸಿರುವಂತಹ ಸಂಗತಿಗಳು ನೆರವೇರುತ್ತವೆ ಎಂಬುದಾಗಿ ತಿಳಿದುಬರುತ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವೇನೆಂದರೆ ಸಮಾಧಾನದ ಪ್ರಭುವಾದ ಯೇಸು ಕ್ರಿಸ್ತನು ಈಗ ತನ್ನ ನೀತಿಯ ರಾಜ್ಯವನ್ನು ಸ್ಥಾಪಿಸಿಲ್ಲ. ಎಲ್ಲರೂ ಶಾಂತಿ ಸಮಾಧಾನದ ಹೆಸರಿನಲ್ಲಿ ತಮ್ಮದೇ ಆದಂತಹ ಯುದ್ದ ಸಿದ್ದತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಯೇಸು ಕ್ರಿಸ್ತನು ಲೂಕನು ಬರೆದ ಸುವಾರ್ತೆ 11:21 ವಚನದಲ್ಲಿ ಹೀಗೆ ಹೇಳುತ್ತಾನೆ, ಅದೇನೆಂದರೆ ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನು ಹೇಳಿದಂತಹ ಈ ವಿಷಯವನ್ನು ನಾನು ಅರ್ಥ ಮಾಡಿಕೊಳ್ಳಬೇಕಾದರೆ ಯೇಸುಕ್ರಿಸ್ತನು ಪರ್ವತದ ಮೇಲೆ ಮಾಡಿದಂತಹ ಪ್ರಸಂಗವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಈ ಎಲ್ಲ ವಿಷಯಗಳು ಯೇಸುಕ್ರಿಸ್ತನು ತನ್ನ ನೀತಿಯ ರಾಜ್ಯವನ್ನು ಸ್ಥಾಪಿಸುವಾಗ ನೆರವೇರಲಿವೆ. ನಮಗೆ ಬೇಕಾದಂತಹ ಭದ್ರತೆಯನ್ನು ಯೇಸುಕ್ರಿಸ್ತನೇ ಅನುಗ್ರಹಿಸುತ್ತಾನೆ. ಆ ಸಮಯದಲ್ಲಿ ನಮ್ಮ ಮನೆಗಳನ್ನು ಬೀಗಗಳಿಂದ ಭದ್ರಪಡಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಆದರೆ ಈಗ ನಮ್ಮ ಮನೆಗಳನ್ನು ಅನೇಕ ರೀತಿಯಲ್ಲಿ ಭದ್ರಪಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೇವೆ ಹಾಗೂ ನಾವು ಅಂತ ಅಭದ್ರತೆಯ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಮೇಕನು ತಿಳಿಸುವಂತಹ ವಿಷಯಗಳು ಈ ಕಾಲಕ್ಕೆ ಅನ್ವಯವಾಗುವುದಿಲ್ಲ, ಆದರೆ ಅಂತ್ಯಕಾಲಕ್ಕೆ ಅನ್ವಯವಾಗುತ್ತದೆ. ಮೇಕ ಪ್ರವಾದನೆ ಗ್ರಂಥ 4:4 ವಚನವನ್ನು ಓದುವಾಗ, ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು, ಅವರನ್ನು ಯಾರೂ ಹೆದರಿಸರು. ಸೇನಾಧೀಶ್ವರನಾದ ಯಹೋವನ ಬಾಯೇ ಇದನ್ನು ನುಡಿದಿದೆ ಎಂಬುದಾಗಿ. ಪ್ರಿಯ ದೇವಜನರೇ, ನಿಮಗಾಗಿ ಮತ್ತೊಂದು ಸಾರಿ ಓದನೆ ದಯಮಾಡಿ ಕೇಳಿಸಿಕೊಳ್ಳ್ರಿ. ಮೀಕ ಪ್ರವಾದನೆ ಗ್ರಂಥ 4:4 ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು, ಅವರನ್ನು ಯಾರೂ ಹೆದರಿಸರು. ಸೇನಾಧೀಶ್ವರನಾದ ಯಹೋವನ ಬಾಯೇ ಇದನ್ನು ನುಡಿದಿದೆ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಇಲ್ಲಿ ನಾವು ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ ಅಂಜೂರಗಳ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನೆಂಬುದಾಗಿ ಓದಿಕೊಂಡಿದ್ದೇವೆ. ಹಾಗಾದರೆ ಈ ಪ್ರವಾದನೆಯು ಇಸ್ರಾಯೇಲಿನಲ್ಲಿ ಇಂದು ನೆರವೇರಿದೆಯಾ? ಖಂಡಿತ ಇಲ್ಲ. ಅವರು ಇಂದು ಲೋಕದ ಅನೇಕ ಕಡೆ ಚದರಿ ಹೋಗಿದ್ದಾರೆ. ದೇವರು ಹೇಳಿದಂಥ ಪ್ರವಾದನೆಯು ನೆರವೇರಬೇಕಾದರೆ ಅವರು ತಮ್ಮ ದೇಶಕ್ಕೆ ಹಿಂದಿರುಗಲೇಬೇಕು. ನಾಲ್ಕನೇ ವಚನದ ಕೊನೆಯಲ್ಲಿ ಸೇನಾಧೀಶ್ವರನಾದ ಯಹೋವನ ಬಾಯೇ ಇದನ್ನು ನುಡಿದಿದೆ ಎಂಬುದಾಗಿ ಓದಿಕೊಂಡಿದ್ದೇವೆ. ಅಂದರೆ ಪ್ರಿಯರೇ, ಈ ಎಲ್ಲಾ ವಿಷಯಗಳನ್ನು ದೇವರೇ ಹೇಳಿದ್ದಾನೆಂದು ಅರ್ಥ. ಮತ್ತು ದೇವರು ಹೇಳುವುದೇನೆಂದರೆ, ಇಸ್ರಾಯೇಲರನ್ನು ಅವರ ದೇಶಕ್ಕೆ ಸೇರಿಸಿ ಅವರು ಸಮಾಧಾನ ಹಾಗೂ ಸಮೃದ್ಧಿಯಲ್ಲಿ ಇರುತ್ತಾರೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಹೌದು ಪ್ರಿಯರೇ, ದೇವರ ಮಾತುಗಳು ಯಾವಾಗಲೂ ಸತ್ಯವಾಗಿರುತ್ತವೆ. ಯಾಕಂದರೆ ದೇವರು ಸತ್ಯವಂತನು, ಆತನ ಮಾತುಗಳು ಆತನ ವಾಕ್ಯವೆಲ್ಲವೂ ಸತ್ಯವಾಗಿರುತ್ತದೆ. ನಾವು ಸತ್ಯವನ್ನು ಕಂಡುಕೊಳ್ಳುವುದಾದರೆ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಯಾವುದರಿಂದ ಪ್ರಿಯರೇ? ನಮ್ಮನ್ನು ಶಾಪದಿಂದಲೂ ಪಾಪದಿಂದಲೂ ಮುಂದೆ ಬರುವ ದೈವ ಕೋಪದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆದುದರಿಂದ ನಾವು ಎಲ್ಲಾ ಸಮಯಗಳಲ್ಲಿ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುತ್ತ ಆತನನ್ನೇ ಘನಪಡಿಸುತ್ತ ಆತನ ಆಶೀರ್ವಾದಕನ ಪಾತ್ರರಾಗೋಣ. ದೇವರ ಸಮಾಧಾನ ಸಂತೋಷ ನಿಮ್ಮೊಂದಿಗೆ ಸದಾ ಇರಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ನನಾತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವರೆಲ್ಲರ ಮೇಲೆ ದೇವರ ಕೃಪೆಯೂ ಇರಲಿ. ಎಫೆಸ 6:24.
ಪ್ರಿಯರೇ, ಇದುವರೆಗೂ ಆಲಿಸಿದ ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಮನಸ್ಸಿಗೆ ಸಮಾಧಾನ ಸಂತೋಷ ನೀಡಿದೆಯೆಂದು ನಾವು ನಂಬುತ್ತೇವೆ. ನಮ್ಮೆಲ್ಲರ ಸೃಷ್ಟಿಕರ್ತನಾದ ಏಸು ನಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. ನಿಮ್ಮ ಚಿಂತೆ, ದುಃಖ, ಕಾಯಿಲೆ, ಕಷ್ಟಗಳ ಪರಿಹಾರಕ್ಕಾಗಿ ಆತನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. ನೀವು ನಮ್ಮ ವಿಳಾಸಕ್ಕೆ ಸಂಪರ್ಕಿಸುವುದಾದರೆ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ಉತ್ತರಿಸುತ್ತೇವೆ. ನಮ್ಮ ವಿಳಾಸ ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kanttb@radio882.com. ನಮಸ್ಕಾರ ಪ್ರಿಯರೇ.